ನಮಸ್ಕಾರ. ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿವಾರ ನಿಮಗಾಗಿ ಹೊಸ ಜ್ಞಾನ. ಕಳೆದ 15 ದಿನಗಳಲ್ಲಿ ವಿವಿಧ ವಿಜ್ಞಾನ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಸಂಶೋಧನಾ ಪ್ರಬಂಧಗಳಿಂದ ಕೆಲವನ್ನು ಆಯ್ದು ಅವುಗಳ ಸಾರಾಂಶವನ್ನು ನಾವು ನಿಮಗೆ ಇಲ್ಲಿ ಕೇಳಿಸುತ್ತಿದ್ದೇವೆ. ಸಂಪುಟ 2, ಸಂಚಿಕೆ 2, ಸೆಪ್ಟೆಂಬರ್ 16, 2018. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ: ದೇಹ ಶಿಲ್ಪವನ್ನು ಕಡೆಯುವ ನಿಯಮಗಳು, ಹೆಬ್ಬಾವಿನ ಬೆನ್ನಟ್ಟಿದ ಡಿಎನ್ಎ, ಹೊಗೆಯಲ್ಲಿ ಮಸಿ ಆಗುವುದು ಹೇಗೆ, ತುಂತುರು ಸುದ್ದಿಗಳು ಹಾಗೂ ಬೀಗಲ್ ಸಾಹಸಯಾನ. ದೇಹ ಶಿಲ್ಪವನ್ನು ಕಡೆಯುವ ನಿಯಮಗಳು. ದೇವನು ಕಡೆದ ಶಿಲ್ಪವದು ಅಂತ ಯಾರೋ ಪ್ರೇಮಿ ತನ್ನ ಪ್ರೇಯಸಿಯನ್ನು ಮೆಚ್ಚಿ ಹಾಡುತ್ತಿದ್ದನಂತೆ. ಪಾಪ, ಪ್ರೇಯಸಿಯ ರೂಪದಿಂದ ಮರುಳಾಗಿ ಹಾಗಾಗಿರಬೇಕು ಎನ್ನಬೇಡಿ. ಪ್ರತಿ ದೇಹವು ಒಂದು ಕಡೆದ ಶಿಲ್ಪವೇ ಸರಿ. ಆಯಾಯ ಅಂಗಗಳು ಇರಬೇಕಾದ ಸ್ಥಳದಲ್ಲಿ ಇರುತ್ತವೆ, ಇರಬೇಕಾದ ಪ್ರಮಾಣದಲ್ಲಿಯೇ ಇರುತ್ತವೆ. ನೆಲಮುಟ್ಟುವಷ್ಟು ಉದ್ದದ ಕೈಯನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ, ಹಾಗೆಯೇ ಹನುಮಂತನ ಬಾಲವನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ರಾವಣನ ಸಿಂಹಾಸನಕ್ಕಿಂತಲೂ ಎತ್ತರಕ್ಕೆ ತನ್ನ ಬಾಲವನ್ನು ಸಿಂಬಿಸುತ್ತಿಕೊಂಡು ಹನುಮಂತ ಕುಳಿತಿದ್ದನಂತೆ, ಹಾಗೆನ್ನುತ್ತದೆ ರಾಮಾಯಣದ ಕಥೆ. ಇದನ್ನು ನಾವು ಸಾಮಾನ್ಯವಾಗಿ ನಂಬಲಾಗದ್ದರಿಂದಲೇ ಹನುಮನ ಕಥೆ ರೋಚಕ ಕಥೆ ಎನ್ನಿಸುತ್ತದೆ. ಹನುಮನ ಹಾಗೆಯೇ ಎಷ್ಟೆಂದರಷ್ಟು ಉದ್ದನೆಯ ಬಾಲ ಬೆಳೆಸುವುದು ಸಾಧ್ಯವೇ? ಇದೇ ಪ್ರಶ್ನೆಯನ್ನು ವಿಜ್ಞಾನಿಗಳು ಹೀಗೆ ಕೇಳುತ್ತಾರೆ: ಪ್ರತಿಯೊಂದು ಜೀವಿಯ ಪ್ರತಿಯಂಗವು ಯಾಕೆ ಹೀಗೆ ಪ್ರಮಾಣಬದ್ಧವಾಗಿ ಇರಬೇಕು? ಅಡ್ಡಾದಿಡ್ಡಿಯ ಗಾತ್ರವಾಗಲಿ ಆಕಾರವಾಗಲಿ ಇರುವುದಿಲ್ಲಬೇಕೆ? ಇದು ಈ ಕೌತುಕದ ಪ್ರಶ್ನೆಗೆ ಉತ್ತರ ಹೀಗೂ ಇರಬಹುದು: ಬೆಳೆಯುತ್ತಿರುವ ಜೀವಿಯ ಭ್ರೂಣದ ಕೋಶಗಳು ಜೇಡಿಮಣ್ಣಿನಂತೆ, ಅವು ಒತ್ತಡಕ್ಕೆ ಸಿಕ್ಕ ಕಡೆ ನೀರಾಗಿಯೂ, ಒತ್ತಡ ಕಡಿಮೆಯಾದಲ್ಲಿ ಗಟ್ಟಿಯಾಗಿಯೂ ರೂಪು ಪಡೆಯುತ್ತಿರಬಹುದು. ಹೀಗೆಂದು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಇಂಜಿನಿಯರ್ ಓಟ್ಗರ್ ಕಾಂಪಾಸ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಇರುವೆ, ಚಿಟ್ಟೆ, ಹಲ್ಲಿ, ಮೀನು, ನಾಯಿ, ಮನುಷ್ಯ, ಹೀಗೆ ಜೀವಿ ಯಾವುದೇ ಇರಲಿ, ಅದರ ಹುಟ್ಟು ಆರಂಭವಾಗುವುದು ಮಾತ್ರ ಮೊಟ್ಟೆ ಎನ್ನುವ ಒಂದೇ ಒಂದು ಜೀವಕೋಶದಿಂದ. ಇದು ವೀರ್ಯದ ಜೊತೆ ಸೇರಿ ಭ್ರೂಣದ ಅಂಕುರವಾಗುತ್ತದೆ. ಆರಂಭದಲ್ಲಿ ಎಲ್ಲ ಭ್ರೂಣಗಳು ಕೇವಲ ಜೀವಕೋಶಗಳ ಒಂದು ಮುದ್ದೆ. ಈ ಮುದ್ದೆಯಲ್ಲಿರುವ ಜೀವಕೋಶಗಳ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಮುದ್ದೆಯೂ ಉದ್ದವಾಗಿ ಕೊಳವೆಯಂತಾಗುತ್ತದೆ. ಕ್ರಮೇಣ ವಿವಿಧ ಅಂಗಗಳು ಆಕಾರ ಪಡೆದು ನಾಯಿಯೋ, ಕೋತಿಯೋ, ಮನುಷ್ಯನೋ ಆಗುತ್ತದೆ. ಈ ಜೀವಗಳ ಮುದ್ದೆ ಅದು ಹೇಗೆ ತನ್ನಂತಾನೆ ನಿರ್ದಿಷ್ಟ ಆಕಾರ ಪಡೆದುಕೊಳ್ಳುತ್ತದೆ? ಇದೊಂದು ದೊಡ್ಡ ಕೌತುಕ. ಸಾಮಾನ್ಯವಾಗಿ ಈ ಕೊಳವೆ ಬಾಲದ ಕಡೆಯಷ್ಟೇ ಬೆಳೆಯುತ್ತದೆಯೇ ಹೊರತು ಶಿರದ ಕಡೆಯಲ್ಲ, ಅರ್ಥಾತ್ ತಲೆಯ ಕಡೆಗಲ್ಲ. ಹೀಗೇಕೆ? ಬಾಲದ ಬದಿಯಲ್ಲೇನಿದೆ, ಅಲ್ಲೇನು ನಡೆಯುತ್ತಿದೆ? ಇದು ಕ್ಯಾಂಪಾಸ್ ಅವರ ಪ್ರಶ್ನೆ. ಹೀಗಾಗಲೂ ಎರಡು ವಿಧಾನಗಳು ಸಾಧ್ಯ. ಒಂದು, ಬಾಲದೆಡೆಗೆ ಜೀವಕೋಶಗಳು ಹೆಚ್ಚುತ್ತಿರಬೇಕು, ಇಲ್ಲವೇ ಬೇರೆಲ್ಲಿಂದಲೋ ಅಲ್ಲಿಗೆ ಹರಿದು ಬಂದು ಸೇರುತ್ತಿರಬೇಕು. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಗಮನಿಸಿದಾಗ ಆರಂಭದಲ್ಲಿ ಬಾಲದ ಭಾಗದಲ್ಲಿ ಜೀವಕೋಶಗಳ ಸಂಖ್ಯೆ ಹೆಚ್ಚುವುದಕ್ಕೆ ಬದಲಿಗೆ ಶಿರದ ಕಡೆಯಿಂದ ಅವು ಬಂದು ಕೂಡುವುದು ಸ್ಪಷ್ಟವಾಗಿ ಗೋಚರವಾಗುತ್ತದೆಯಂತೆ. ಒಮ್ಮೆ ಅವು ಬಾಲದ ಬಳಿ ಬಂದ ನಂತರ ಬದಲಾಗುತ್ತವೆ, ಅವುಗಳಾಚೆಗೆ ಮತ್ತೊಂದಿಷ್ಟು ಬಾಲ ಸೃಷ್ಟಿಯಾಗುತ್ತದೆ. ಇದಕ್ಕೆ ಕಾರಣ, ಜೀವಕೋಶಗಳ ಸಂಖ್ಯೆ ಹೆಚ್ಚಾಗಿ ಅವು ಒಂದಿನ್ನೊಂದರ ಮೇಲೆ ಹೇರುವ ಬಲವಿರಬಹುದು, ಅಥವಾ ಹೀಗೆ ಜೀವಕೋಶಗಳು ಒತ್ತೊತ್ತಾಗಿ ಇರಬೇಕಾದಂತಹ ಸಂದರ್ಭದಲ್ಲಿ ಜೀವಕೋಶಗಳು ಒತ್ತಡದಿಂದ ನೀರಿನಂತಾಗಿ ಹರಿದು ಮುಂದೆ ಸರಿಯುತ್ತಿರಬಹುದು, ಒತ್ತಡ ಕಡಿಮೆ ಇರುವಲ್ಲಿ ಅವು ಗಟ್ಟಿಯಾಗಿ ನೆಲೆ ನಿಲ್ಲಬಹುದು ಎನ್ನುವುದು ಒಂದು ಊಹೆ. ಈ ಊಹೆ ನಿಜವಂತೆ, ಹಾಗೆನ್ನುತ್ತದೆ ಕ್ಯಾಂಪಾಸ್ ತಂಡದ ಶೋಧನೆ. ಇವರು ಬೆಳೆಯುತ್ತಿರುವ ಮೀನಿನ ಭ್ರೂಣಗಳಲ್ಲಿ ಶಿರದಿಂದ ಬಾಲದವರೆಗೂ ಎಷ್ಟೆಷ್ಟು ಒತ್ತಡ ಇದೆ ಎಂಬುದನ್ನು ಅಳೆದಿದ್ದಾರೆ. ಇದಕ್ಕಾಗಿ ಭ್ರೂಣದಲ್ಲಿ ವಿವಿಧ ಕಡೆಗಳಲ್ಲಿ ಕಾಂತಶಕ್ತಿಯುಳ್ಳ ಎಣ್ಣೆಯ ಪುಟ್ಟ ಹನಿಗಳನ್ನು ಕೂಡಿಸಿದ್ದಾರೆ. ಸಾಧಾರಣ ಸ್ಥಿತಿಯಲ್ಲಿ ಈ ಹನಿಗಳು ನೀರಿನ ಹನಿಗಳಂತೆ ದುಂಡಗಿರಬೇಕು. ಒತ್ತಡ ಬಿದ್ದಾಗ ಮಾತ್ರ ಈ ದುಂಡಗಿನ ಆಕಾರ, ನಾವು ಬಲೂನ್ ಅನ್ನು ಒತ್ತಿದಾಗ ಹೇಗೆ ಅದರ ಆಕಾರ ಬದಲಾಗುತ್ತದೆಯೋ ಆ ರೀತಿ ಬದಲಾಗುತ್ತದೆ. ಹೀಗೆ ಆಕಾರ ಬದಲಾದಾಗ ಇವುಗಳ ಕಾಂತಶಕ್ತಿಯು ಒಂದಿಷ್ಟು ವ್ಯತ್ಯಾಸವಾಗುತ್ತದೆ. ಈ ವ್ಯತ್ಯಾಸಗಳನ್ನು ಗಮನಿಸಿ ಒತ್ತಡ ಎಲ್ಲಿ ಬೀಳುತ್ತಿದೆ ಎಂದು ತಿಳಿಯಬಹುದು. ಹೀಗೆ ಗಮನಿಸಿದಾಗ ತಲೆಯ ಬಳಿ ಒತ್ತಡ ಕಡಿಮೆ ಇದ್ದು ಬಾಲದ ಕಡೆಗೆ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದು ತಿಳಿದು ಬಂದಿದೆ. ಈ ಒತ್ತಡದ ಬದಲಾವಣೆ ಬಾಲವನ್ನು ಕಡಿಯುವುದು ಹೇಗೆ ಎಂದು ಕೇಳಿದಿರಾ? ಭ್ರೂಣ ಬೆಳೆಯುತ್ತಾ ಇದ್ದ ಹಾಗೆ ಶಿರದಲ್ಲಿ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗುತ್ತದಷ್ಟೇ, ಇದು ಬಾಲದ ಕಡೆಗೆ ಇರುವ ಕೋಶಗಳನ್ನು ಒತ್ತುತ್ತದೆ. ಪರಿಣಾಮವಾಗಿ ಬಾಲದಲ್ಲಿರುವ ಕೋಶಗಳು ಗಟ್ಟಿಯಾಗಿ ನಿಲ್ಲುತ್ತವೆ. ಇದರ ಫಲ ಕಲ್ಲಿನ ಮೇಲೆ ಬಿದ್ದ ಮಳೆ ನೀರು ಬದಿಯಿಂದ ಹರಿಯುವ ಹಾಗೆ ಜೀವಕೋಶಗಳು ಒಂದು ಬದಿಯಿಂದ ಹರಿದು ಬಾಲದ ಕೊನೆ ಸೇರುತ್ತವೆ, ಅಲ್ಲಿ ಗಟ್ಟಿಯಾಗುತ್ತವೆ. ಹೀಗೆ ಪ್ರಕ್ರಿಯೆ ಮುಂದುವರಿಯುತ್ತದೆ. ಕೋಶಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಗುವುದರಿಂದ ಬಾಲವು ಸಣ್ಣದಾಗುತ್ತಾ ಹೋಗುತ್ತದೆ, ಕೊನೆಗೆ ಮೊನಚಾಗುತ್ತದೆ. ಹಾ, ಭ್ರೂಣಗಳಲ್ಲಿ ಕೋಶಗಳ ಚಲನೆ ಹೀಗಿರುತ್ತದೆ ಎಂದು ಗುರುತಿಸಿದ ಮೇಲೆ ಕ್ಯಾಂಪಸ್ ತಂಡ ಕಂಪ್ಯೂಟರ್ನಲ್ಲಿ ಇದು ಸಾಧ್ಯವೇ ಎಂದು ಗಣಿಸಿ ನೋಡಿದೆ. ಅಲ್ಲಿಯೂ ಇದು ಹೀಗೆ ಎಂದು ಪುರಾವೆ ಸಿಕ್ಕಿದೆಯಂತೆ. ಜೀವಕೋಶದೊಳಗೆ ಸ್ನಾಯುಗಳಲ್ಲಿರುವ ಆಕ್ಟಿನ್ ಪ್ರೋಟೀನಿನಂತಹ ನಾರುಗಳ ಸೃಷ್ಟಿ ವಿತರಣೆ ಕೋಶ ದ್ರವಸ್ಥಿತಿಯಲ್ಲಿರುವುದನ್ನು ಗಟ್ಟಿಯಾಗುವುದಕ್ಕೂ ಕಾರಣವಾಗುತ್ತದಂತೆ. ಹೀಗೆ ಜೈವಿಕ ಹಾಗೂ ಭೌತಿಕ ಕಾರಣಗಳೆರಡೂ ಕೂಡಿ ನಮ್ಮ ದೇಹವನ್ನು ಕಡಿಯುತ್ತದೆ ಎಂದು ಕ್ಯಾಂಪಸ್ ತಂಡ ತೀರ್ಮಾನಿಸಿದೆ. ಹಾ, ಇದೆಲ್ಲ ನಡೆಯಲು ಎಷ್ಟು ಸಮಯ ಬೇಕು ಗೊತ್ತೇ? ಒಂದೇ ನಿಮಿಷದೊಳಗೆ ಇಷ್ಟೆಲ್ಲ ಕ್ರಿಯೆಗಳು ನಡೆದು ತಲೆಯ ಕಡೆಯ ಕೋಶಗಳು ಬಾಲದ ಕಡೆಗೆ ಬಂದು ಒಗ್ಗೂಡುತ್ತವಂತೆ. ಚುಟುಕು ಚುರುಮುರಿ. ಹೆಬ್ಬಾವಿನ ಬೆನ್ನು ಹತ್ತಿದ ಡಿಎನ್ಎ. ನೀರೆಯ ಮನಸ್ಸನ್ನು ಹಾವಿನ ಜಾಡನ್ನು ತಿಳಿದವರಿಲ್ಲ ಎನ್ನುವ ಜಾಣ್ಣುಡಿ ಇದೆ. ಹೆಂಗಸರ ಮನಸ್ಸಿನಲ್ಲಿ ಇರುವುದನ್ನಾದರೂ ಅರ್ಥ ಮಾಡಿಕೊಳ್ಳಬಹುದು, ಆದರೆ ಹಾವಿನ ಹೆಜ್ಜೆಯನ್ನು ಗುರುತಿಸುವುದು ಮಾತ್ರ ಬಹಳ ಕಷ್ಟ. ಏಕೆಂದರೆ ಸಾಮಾನ್ಯವಾಗಿ ಹಾವುಗಳು ವಾಸಿಸುವ ಕಲ್ಲು ಮಣ್ಣಿನ ಜಾಗೆಯಲ್ಲಿ ಅದು ನಡೆದ ಹಾದಿ ಮೂದುವುದು ಕಷ್ಟ. ಜೊತೆಗೆ ಅದರ ನಡವಳಿಕೆಯೂ ಇದಕ್ಕೆ ಕಾರಣ. ಸಂದಿಗೊಂದಿಗಳಲ್ಲೋ, ಇಲಿ ಮೊಲಗಳ ಬಿಲಗಳಲ್ಲೋ, ಅಥವಾ ಹೆಬ್ಬಾವಾಗಿದ್ದರೆ ದೊಡ್ಡ ಮರದ ಮೇಲೆಲ್ಲೋ ರೆಂಬೆಯಂತೆಯೇ ಅಡಗಿಕೊಂಡು ಬಿಡುವ ಹಾವುಗಳನ್ನು ಹುಡುಕುವುದು ಸುಲಭವಲ್ಲ. ಇದು ಹಾವು ಇಲ್ಲಿದೆ ಎನ್ನುವುದನ್ನು ಪರೋಕ್ಷವಾಗಿ ಅಲ್ಲಿಯೇ ಸುತ್ತಮುತ್ತಲಿನ ಪರಿಸರದಲ್ಲಿ ಸಿಗುವ ಡಿಎನ್ಎಯನ್ನು ಪರಿಶೀಲಿಸಿ ಹೇಳಬಹುದೇ ಎನ್ನುವ ಪ್ರಯತ್ನ ಅಮೆರಿಕೆಯಲ್ಲಿ ನಡೆದಿದೆಯಂತೆ. ಹೀಗೆಂದು ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ವರದಿ ಮಾಡಿದೆ. ಈ ಪ್ರಯತ್ನ ಇತ್ತೀಚೆಗೆ ಅಮೆರಿಕೆಯ ಫ್ಲಾರಿಡಾ ರಾಜ್ಯದ ಕಾಡುಗಳಲ್ಲಿ ವಿಪರೀತವಾಗಿ ದಾಂಧಲೆ ಮಾಡುತ್ತಿರುವ ಹೆಬ್ಬಾವನ್ನು ಗುರುತಿಸಿ ನಿಯಂತ್ರಿಸುವುದಕ್ಕಾಗಿ ನಡೆಸುತ್ತಿದ್ದಾರಂತೆ. ಕಾಡಿನಲ್ಲಿ ಹೆಬ್ಬಾವಿದ್ದರೇನಂತೆ? ಅದು ಸಹಜ ತಾನೇ ಎಂದಿರಾ? ನಿಜ, ಸಹಜವಾಗಿ ಅಲ್ಲಿ ಹೆಬ್ಬಾವು ಇದ್ದಿದ್ದರೆ ಯೋಚನೆ ಇರುತ್ತಿರಲಿಲ್ಲ. ಆದರೆ ಈ ಹೆಬ್ಬಾವು ಅಮೆರಿಕೆಗೆ ಬರ್ಮಾದಿಂದ ಬಂದದ್ದು. ಕೆಲವು ವರ್ಷಗಳ ಹಿಂದೆ ಯಾರೋ ಸಾಕಲಿಂದ ತಂದ ಹೆಬ್ಬಾವಿನ ಸಂತತಿ. ಅಮೆರಿಕೆಯಲ್ಲಿ ಸಹಜವಾಗಿ ಹೆಬ್ಬಾವುಗಳು ನೆಲೆಯಿಲ್ಲ, ಹೀಗಾಗಿ ಅಲ್ಲಿ ಅವುಗಳನ್ನು ಕೊಲ್ಲುವ ವೈರಿಗಳೂ ಇಲ್ಲ. ಜೊತೆಗೆ ಅಲ್ಲಿ ಕಾಡುಕೋಳಿಗಳು, ಪೌಲ್ಟ್ರಿ ಕೋಳಿಗಳು, ಹಸು, ಕರು ಹಾಗೂ ನಾಯಿಗಳನ್ನು ಸಮೃದ್ಧವಾಗಿ ಬೆಳೆಸುವುದು ವಾಡಿಕೆ. ಇವು ಹೆಬ್ಬಾವಿಗೆ ಸುಲಭ ಆಹಾರವೂ ಕೂಡ. ಹೀಗಾಗಿ ಫ್ಲಾರಿಡಾದ ವಿಶಾಲವಾದ ಬಯಲು ಪ್ರದೇಶಗಳಲ್ಲಿ ಈ ಹಾವು ಜಬರ್ದಸ್ತಾಗಿ ತಳವೂರಿದೆಯಂತೆ. ಆರಂಭದಲ್ಲಿ ಎವರ್ಗ್ಲೇಡ್ ಎನ್ನುವಲ್ಲಿ ಕಾಣಿಸಿಕೊಂಡಿದ್ದ ಇದು ತಡೆಯಿಲ್ಲದೆ ಸಂತತಿಗಳನ್ನು ಬೆಳೆಸಿಕೊಳ್ಳುತ್ತಾ ನಡೆದಿದೆ. ಪ್ರತಿ ವರ್ಷವೂ ಸುಮಾರು 200-300 ಹೆಬ್ಬಾವುಗಳನ್ನು ಹಿಡಿದು ಕೊಲ್ಲುತ್ತಿದ್ದಾರಂತೆ. ಆದರೂ ಅವುಗಳ ಹಾವಳಿ ಕಡಿಮೆಯಾಗಿಲ್ಲ. ಹೆಬ್ಬಾವಿನ ಹಾವಳಿ ಎಷ್ಟರ ಮಟ್ಟಿಗೆ ಆಗಿದೆ ಎಂದರೆ, ಕೆಲವೊಮ್ಮೆ ಮನೆಗಳಲ್ಲಿ, ಟಾಯ್ಲೆಟ್ಗಳಲ್ಲಿ, ಮಲಗುವ ಕೋಣೆಯಲ್ಲೂ ಇವು ಸಿಕ್ಕಿದ ಉದಾಹರಣೆಗಳಿವೆ. ಇವು ತಿಂದುಂಡ ಕುರಿ ಕೋಳಿಗಳ ಸಂಖ್ಯೆಗೆ ಲೆಕ್ಕವಿಲ್ಲ. ಹೀಗಾಗಿ ಇವನ್ನು ಹುಡುಕಿಕೊಲ್ಲುವುದೇ ಒಂದು ಉದ್ಯೋಗವೂ ಆಗಿದೆ. ಆದರೆ ಈ ಹಾವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದ ಅಮೆರಿಕನ್ನರಿಗೆ ಇವನ್ನು ಹುಡುಕುವುದು ಬಹಳ ಕಷ್ಟವಂತೆ. ಅದಕ್ಕೆ ಏನೆಲ್ಲ ಸಾಧ್ಯವೋ ಅವೆಲ್ಲ ಉಪಾಯವನ್ನು ಮಾಡುತ್ತಿದ್ದಾರೆ. ಇದಕ್ಕಾಗಿ ಅಲ್ಲಲ್ಲಿ ಕಳ್ಳ ಕ್ಯಾಮೆರಾಗಳನ್ನು ಇಟ್ಟಿದ್ದಾರೆ. ಇಲೆಕ್ಟ್ರಾನಿಕ್ ಸೆನ್ಸಾರ್ಗಳನ್ನು ಮರಗಿಡಗಳಲ್ಲಿ ನೆಟ್ಟು ಹಾವಿಗಾಗಿ ಕಾದಿದ್ದಾರೆ. ಹೀಗೆ 2 ವರ್ಷಗಳ ಹಿಂದೆ ನಮ್ಮ ತಮಿಳುನಾಡಿನಿಂದ ಇರುಳು ಜನಾಂಗದ ಇಬ್ಬರನ್ನು ಹೆಬ್ಬಾವು ಹಿಡಿಯಲೆಂದೇ ಅಮೆರಿಕೆಗೆ ಕರೆದೊಯ್ದದ್ದೂ ಉಂಟು. ಇರುಳ ಬುಡಕಟ್ಟಿನ ಜನ ಹಾವುಗಳನ್ನು ಹಿಡಿಯುವುದರಲ್ಲಿ ಬಲು ನಿಷ್ಣಾತರಷ್ಟೇ. ಹೆಬ್ಬಾವನ್ನು ಕೊಂದವರಿಗೆ ತಲೆಗೊಂದು ಹಾವಿನಂತೆ ಬಹುಮಾನವನ್ನು ಕೊಡುವ ಪದ್ಧತಿಯೂ ಈಗ ಅಲ್ಲಿ ರೂಢಿಗೆ ಬಂದಿದೆ. ಇವೆಲ್ಲ ಇದ್ದರೂ ಹಾವು ಇರುವ ನೆಲೆ ತಿಳಿಯಬೇಕಷ್ಟೇ. ಈ ಹಾವು ಮೊದಲು ಕಂಡಲ್ಲಿಯಷ್ಟೇ ಇದೆಯೋ, ಅಥವಾ ಅಲ್ಲಿಂದ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾ ಬೇರೆಡೆಗೂ ವಲಸೆ ಹೋಗಿದೆಯೋ ಇನ್ನೂ ತಿಳಿಯದು. ಇದನ್ನು ತಿಳಿಯಲು ಡಿಎನ್ಎ ನೆರವಾಗಬಹುದು ಎನ್ನುವುದು ಅಲ್ಲಿನ ಪರಿಸರ ತಜ್ಞರ ತರ್ಕ. ಉದಾಹರಣೆಗೆ, ಎವರ್ಗ್ಲೇಡಿನಿಂದ ಸುಮಾರು 125 ಕಿಲೋಮೀಟರ್ ದೂರದಲ್ಲಿರುವ ಆರ್ಥರ್ ಮಾರ್ಷಲ್ ಲಾಕ್ಷಾಸಿ ರಾಷ್ಟ್ರೀಯ ವನದಲ್ಲಿ ಇತ್ತೀಚೆಗೆ ಹೀಗೊಂದು ಅಧ್ಯಯನ ನಡೆಯಿತು. ಅಲ್ಲಿನ ಪರಿಸರದಲ್ಲಿ ಕಂಡ ಮಲ, ಕೂದಲು, ಪೊರೆ ಇತ್ಯಾದಿಗಳನ್ನು ಸಂಗ್ರಹಿಸಿ ಅವುಗಳಲ್ಲಿ ಹಾವಿನ ಡಿಎನ್ಎ ಇದೆಯೇ ಎಂದು ಪರೀಕ್ಷಿಸಲಾಯಿತು. ತೊರೆಗಳಲ್ಲಿನ ನೀರಲ್ಲಿಯೂ ಈ ಹೆಬ್ಬಾವಿನ ಡಿಎನ್ಎಗಾಗಿ ಜಾಲಾಡಲಾಯಿತು. ಅಲ್ಲಿಯೂ ಕೂಡ ಈ ಹೆಬ್ಬಾವಿನ ಡಿಎನ್ಎದ ಕುರುಹುಗಳು ಕಂಡವಂತೆ. ಆದರೆ ಇದುವರೆಗೂ ಒಂದಾದರೂ ಹಾವು ಅಲ್ಲಿ ಕೈಗೆ ಸಿಕ್ಕಿಲ್ಲ. ಹೀಗೆ ಕಣ್ತಪ್ಪಿಸಿಕೊಂಡು ಓಡುವ ಪ್ರಾಣಿಗಳ ಇರವು ಹಾಗೂ ಚಲನವಲನವನ್ನು ಪರಿಸರದಲ್ಲಿ ದೊರಕುವ ಡಿಎನ್ಎಯನ್ನು ಪರೀಕ್ಷಿಸಿ ತಿಳಿಯಬಹುದು ಎನ್ನುತ್ತಾರೆ ವಿಜ್ಞಾನಿಗಳು. ನಮ್ಮಲ್ಲೂ ಇಂತಹ ಅಧ್ಯಯನಗಳು ನಡೆದಿವೆ. ಉದಾಹರಣೆಗೆ ಹೈದರಾಬಾದಿನ ಸಿಸಿಎಂಬಿ ವಿಜ್ಞಾನಿಗಳು ಮಲೈ ಮಹದೇಶ್ವರ ಬೆಟ್ಟದ ಆಸುಪಾಸಿನ ಕಾಡುಗಳಲ್ಲಿ ಹುಲಿಯ ಹೇಲನ್ನು ಹೆಕ್ಕಿ ಪರೀಕ್ಷಿಸಿದಾಗ ಅಲ್ಲಿಗೆ ದೂರದ ಬಂಡೀಪುರದ ಕಾಡಿನಿಂದ ಹುಲಿಗಳು ಬಂದು ಸಂಸಾರ ನಡೆಸುತ್ತಿವೆ ಎಂದು ತಿಳಿದಿತ್ತು. ಹೀಗೆ ಡಿಎನ್ಎ ಕಳ್ಳಪ್ರಾಣಿಗಳ ಮೇಲೆ ಕಣ್ಗಾವಲಿಡಲು ನೆರವಾಗುತ್ತಿದೆ. ಹೊಗೆಯಲ್ಲಿ ಮಸಿ ಆಗುವುದು ಹೇಗೆ? ಬೆಂಕಿ ಇಲ್ಲದೆ ಹೊಗೆ ಎಂದಾದರೂ ಬರುವುದುಂಟೆ? ಈ ಮಾತನ್ನು ನಾವೆಲ್ಲ ಬಹಳಷ್ಟು ಕೇಳಿದ್ದೀವಿ. ಬೆಂಕಿ ಇದ್ದರೆ ಹೊಗೆ ಬರುವುದು ಖಂಡಿತ, ಹಾಗೆಯೇ ಮಸಿಯೂ ಆಗುವುದು ಖಂಡಿತ. ಅದರಲ್ಲೇನು ವಿಶೇಷ ಎಂದಿರಾ? ವಿಶೇಷ ಇದೆ. ನಾವು ಶಾಲೆಯಲ್ಲಿ ಕಲಿತ ಪಾಠಗಳಲ್ಲಿ ಉಷ್ಣತೆ ಹೆಚ್ಚಿದಂತೆಲ್ಲ ವಸ್ತುವಿನಲ್ಲಿರುವ ಕಣಗಳು ದೂರ ದೂರ ಹೋಗುತ್ತವೆ. ಹೀಗಾಗಿ ಅದರ ಗಾತ್ರದಲ್ಲಿ ಬದಲಾವಣೆ ಆಗುತ್ತದೆ. ಘನ ಅಂದರೆ ಗಟ್ಟಿಯಾದ ಪದಾರ್ಥ ದ್ರವವಾಗುತ್ತದೆ, ನೀರಿನಂತೆ ಹರಿಯುತ್ತದೆ. ದ್ರವಗಳು ಬಿಸಿಯಾದಾಗ ಆವಿಯಾಗಿ ಅನಿಲಗಳಾಗುತ್ತವೆ, ನೀರು ಹಬೆಯಾಗುತ್ತದೆ ಎಂದೆಲ್ಲ ಕೇಳಿದ್ದೀವಿ. ಅಂದರೆ ಬೆಂಕಿಯ ಬಿಸಿಯಲ್ಲಿ ಕಣಗಳು ಅಥವಾ ಪರಮಾಣುಗಳು ದೂರ ದೂರ ಆಗಬೇಕಷ್ಟೇ. ಆದರೆ ಕಾರ್ಬನ್ನಿನ ಕಣಗಳು ಬೆಂಕಿಯಲ್ಲೂ ಒಟ್ಟಾಗಿ ಮಸಿಯಾಗುತ್ತವಲ್ಲ, ಅದು ಹೇಗೆ? ಇದು ಈ ಪ್ರಶ್ನೆಗೆ ಅಮೆರಿಕೆಯ ಸ್ಯಾಂಡಿಯಾ ನ್ಯಾಷನಲ್ ಲ್ಯಾಬೋರೇಟರಿಯ ದಹನ ಕ್ರಿಯಾ ರಸಾಯನ ವಿಜ್ಞಾನಿ ಯೋಹಾನ್ಸನ್ ಮತ್ತು ಸಂಗಡಿಗರು ಉತ್ತರವನ್ನು ಕಂಡುಕೊಂಡಿದ್ದಾರೆ. ಬೆಂಕಿಯ ಜ್ವಾಲೆಯ ಬುಡದಲ್ಲಿ ಹುಟ್ಟುವಂತಹ ಕಾರ್ಬನ್ನಿನ ಪರಮಾಣುಗಳು ಕ್ರಮೇಣ ಒಂದರೊಡನೊಂದು ರಾಸಾಯನಿಕ ಕ್ರಿಯೆಯಲ್ಲಿ ತೊಡಗಿಕೊಂಡು ತಣಿದಾಗ ನೀರಿನ ಕಣಗಳು ದೊಡ್ಡ ಮಂಜಿನ ಕಣವಾಗುವಂತೆ ಇವುಗಳು ಕೂಡ ಗ್ರಾಫೀನು ಅಥವಾ ಮಸಿಯಾಗುತ್ತವಂತೆ. ಮಸಿ ಎಂದರೆ ಇನ್ನೇನಲ್ಲ, ಅದು ಕಾರ್ಬನ್ನಿನ ಹಲವಾರು ಪರಮಾಣುಗಳು ಒಂದಾಗಿ ಆದಂತಹ ಗ್ರಾಫೀನು. ಕಾರ್ಬನ್ನಿನ ಪರಮಾಣುಗಳು ಹಲವು ರೀತಿಯಲ್ಲಿ ಹರಳುಗಟ್ಟುತ್ತವೆ. ವಜ್ರಗಳಲ್ಲಿ ಪ್ರತಿ ಕಾರ್ಬನ್ನಿನ ಒಂದೊಂದು ಪರಮಾಣುವಿನ ಜೊತೆಗೂ ಮತ್ತು ಮೂರು ಕಾರ್ಬನ್ನಿನ ಪರಮಾಣುಗಳು ಜೋಡಿಸಿಕೊಂಡು ವಜ್ರವಾಗುತ್ತವೆ. ಪೆನ್ಸಿಲಿನ ಮಸಿಯಲ್ಲಿಯೂ ಇದೇ ರೀತಿಯಲ್ಲಿ ಕಾರ್ಬನ್ನಿನ ಪರಮಾಣುಗಳು ಒಂದು ಇನ್ನೂ ಮೂರರ ಜೊತೆಗೆ ಕೂಡುತ್ತವೆ. ಆದರೆ ಇಲ್ಲಿ ಅವುಗಳ ಒಟ್ಟಾರೆ ಜೋಡಣೆ ಹರಳಿನ ರೂಪದಲ್ಲಿ ಇರದೆ ಹಾಳೆಯ ರೂಪದಲ್ಲಿ ಇರುತ್ತದೆ. ಈ ಹಾಳೆಗಳು ಸುರುಳಿ ಸುತ್ತಿಕೊಂಡಾಗ ಗ್ರಾಫೀನು ಕೊಳವೆ ಆಗುತ್ತದೆ, ನ್ಯಾನೋ ಕಾರ್ಬನ್ನು ಎನಿಸಿಕೊಳ್ಳುತ್ತವೆ. ಮಸಿಯಲ್ಲಿ ಇರುವಂತಹದು ಗ್ರಾಫೀನು. ಮಸಿ ಉಂಟಾಗುವುದಕ್ಕೆ ಕಾರಣ ಬೆಂಕಿಯಲ್ಲಿ ಉರಿಯುವ ಇಂಧನದ ಸ್ವರೂಪ. ಬೆಂಕಿಯಲ್ಲಿ ಉರಿಯುವ ಇಂಧನ ಸಾಮಾನ್ಯವಾಗಿ ಹೈಡ್ರೋಜನ್ನು ಮತ್ತು ಕಾರ್ಬನ್ನುಗಳಷ್ಟೇ ಇರುವ ಬಲು ದೊಡ್ಡ ಅಣುಗಳು. ಇವು ಉರಿದಾಗ ಹೈಡ್ರೋಜನ್ನು ಗಾಳಿಯಲ್ಲಿರುವ ಆಕ್ಸಿಜನ್ನಿನ ಜೊತೆ ಸೇರಿ ನೀರಾಗುತ್ತದೆ, ಕಾರ್ಬನ್ ಹಾಗೆ ಉಳಿಯುತ್ತದೆ. ಆದರೆ ಜ್ವಾಲೆಯಲ್ಲಿರುವ ಬಿಸಿಯಿಂದಾಗಿ ಈ ಕಾರ್ಬನ್ನಿನ ಪರಮಾಣುಗಳಲ್ಲಿರುವ ಎಲೆಕ್ಟ್ರಾನುಗಳು ಇಂತಹುದೇ ಪರಮಾಣುವಿಗೆ ಸೇರಿದ್ದು ಎನ್ನದಂತಹ ಒಂದು ಪರಿಸ್ಥಿತಿಗೆ ಬಂದು ಬಿಡುತ್ತವೆ. ಹೀಗಾಗಿ ಕಾರ್ಬನ್ನುಗಳು ಎಲ್ಲವೂ ಸಮಸ್ಥಿತಿಯಲ್ಲಿ ಇರುವಂತಹ ಪರಮಾಣುಗಳಾಗುತ್ತವೆ. ಇವು ಸುಲಭವಾಗಿ ಒಂದರೊಡನೊಂದೇ ಕೂಡಿಕೊಳ್ಳಬಹುದಂತೆ. ಇದುವರೆಗೂ ಈ ಕಾರ್ಬನ್ ಅಣುಗಳು ಒಂದರೊಡನೊಂದು ಅಂಟಿಕೊಳ್ಳುತ್ತವೆ ಎಂದು ಊಹಿಸಲಾಗಿತ್ತು. ಆದರೆ ಈ ಅಧ್ಯಯನದ ಪ್ರಕಾರ ಈ ಕಾರ್ಬನ್ ಅಣುಗಳು ಸುಮ್ಮನೆ ಅಂಟಿಕೊಂಡು ಮಸಿಯಾಗುವುದಿಲ್ಲ, ಬದಲಿಗೆ ಒಂದರೊಡನೊಂದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡು ದೊಡ್ಡ ಅಣುಗಳಾಗುತ್ತವೆ, ಮಸಿ ರೂಪುಗೊಳ್ಳುತ್ತದೆ ಎಂದು ಇವರು ಸೈನ್ಸ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಅದು ಹೇಗೆ ಇವರಿಗೆ ತಿಳಿಯಿತು ಎಂದಿರಾ? ಉರಿಯುವ ಜ್ವಾಲೆಯಲ್ಲಿನ ಮಸಿಯ ಕಣಗಳ ತೂಕವನ್ನು ಮಾಸ್ ಸ್ಪೆಕ್ಟ್ರೋಮೀಟರ್ ಎನ್ನುವ ವಿಧಾನದಿಂದ ಪತ್ತೆ ಮಾಡಬಹುದು. ಜ್ವಾಲೆಯ ವಿವಿಧ ಕಡೆಗಳಲ್ಲಿ ಹಾಗೂ ವಿವಿಧ ಸಮಯದಲ್ಲಿ ಕಾಣಿಸಿಕೊಳ್ಳುವ ಮಸಿಯ ಕಣಗಳ ತೂಕವನ್ನು ಇವರು ಪತ್ತೆ ಮಾಡಿದ್ದಾರೆ. ಹಾಗೆ ಮಾಡಿದಾಗ ಜ್ವಾಲೆಯ ಆರಂಭದಲ್ಲಿ ಬಲು ಕಡಿಮೆ ತೂಕದ ಮಸಿಯ ಕಣಗಳು ಇದ್ದುದನ್ನು, ಕ್ರಮೇಣ ಸಮಯ ಕಳೆದಂತೆ ಅವುಗಳ ತೂಕ ಹೆಚ್ಚಾದುದನ್ನು ಗಮನಿಸಿದ್ದಾರೆ. ಆರಂಭದಲ್ಲಿ ರೂಪುಗೊಳ್ಳುವ ಅಣುಗಳು ಬಲು ಕ್ರಿಯಾಶೀಲವಾಗಿದ್ದು ತಮ್ಮಂತೆಯೇ ಇರುವ ಇತರೆ ಅಣುಗಳ ಜೊತೆಗೆ ಪ್ರತಿಕ್ರಿಯಿಸುತ್ತವೆ. ಹೀಗೆ ಹಂತ ಹಂತವಾಗಿ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಅವುಗಳ ಕ್ರಿಯಾಶೀಲತೆಯು ಕುಗ್ಗಿ ಅವು ಸ್ಥಿರವಾದ ಕಣಗಳಾಗುತ್ತವೆ. ಕೊನೆಗೆ ಕ್ರಿಯೆ ಮುಂದುವರಿಯದ ಸ್ಥಿತಿ ಮುಟ್ಟಿದಾಗ ಕಣಗಳಾಗಿಯೇ ಉಳಿದು ಮಸಿಯಾಗಿ ತೋರುತ್ತವೆ ಎನ್ನುವುದು ಇವರ ವಾದ. ಈ ಕ್ರಿಯೆ ಪೂರ್ವಸ್ಥಿತಿಗೆ ಮರಳಲಾಗದ ಕ್ರಿಯೆಯಾದ್ದರಿಂದ ಮಸಿಯಾಗಿಯೇ ಉಳಿಯುತ್ತದೆ ಎಂದು ಇವರು ವಿವರಿಸುತ್ತಾರೆ. ಈ ಹಿಂದೆ ಮಸಿ ರೂಪುಗೊಳ್ಳುವುದಕ್ಕೆ ನೀಡಿದ ಕಾರಣಗಳೆಲ್ಲವೂ ಮಸಿ ಮರಳಿ ಸುಟ್ಟು ಕಾರ್ಬನ್ ಡೈಆಕ್ಸೈಡ್ ಆಗಬಹುದು ಎಂದು ಸೂಚಿಸುತ್ತಿದ್ದವು. ಆದರೆ ವಾಸ್ತವ ಹಾಗಿಲ್ಲ. ಈ ಮಸಿಯ ಪ್ರಶ್ನೆ ಕೇವಲ ಮಾಲಿನ್ಯ ಹೇಗಾಗುತ್ತದೆ, ಮಸಿ ಕಾರ್ಬನ್ನೇ ಆದರೂ ಅದನ್ನು ಸುಡಲಾರಬೇಕೆ ಎನ್ನುವ ಪ್ರಶ್ನೆಗಳಿಗೂ ಸಮಾಧಾನವನ್ನು ನೀಡಿದೆ. ಹಾಗೆಯೇ ಅಂತರಿಕ್ಷದಲ್ಲಿ ಅಲೆದಾಡುವ ಕಾರ್ಬನ್ ಕಣಗಳು ಹೇಗೆ ರೂಪುಗೊಂಡಿರಬಹುದು ಎಂದೂ ಸೂಚಿಸುತ್ತವೆ ಎನ್ನುತ್ತದೆ ಸೈನ್ಸ್ ಪತ್ರಿಕೆ. ತುಂತುರು ಸುದ್ದಿಗಳು. ರೆಕ್ಕೆ ಬಡಿಯುತ್ತಾ ಹಾರುವ ಮೊತ್ತ ಮೊದಲ ರೋಬೋ ಸಿದ್ಧವಿದೆಯಂತೆ. ವಿಮಾನವೇ ಆಗಲಿ ಹೆಲಿಕಾಪ್ಟರೇ ಆಗಲಿ ಗಾಳಿಯಲ್ಲಿ ಹಾರಾಡುವುದಕ್ಕೆ ಗಿರಿಗಿಟ್ಟಲಿಯ ಹಾಗೆ ತಿರುಗುವ ರೆಕ್ಕೆಗಳು ಕಾರಣ. ಹಕ್ಕಿಗಳು ಹಾಗೂ ಕೀಟಗಳಂತೆ ಬಡಿಯುವ ರೆಕ್ಕೆಗಳಿರುವ ಯಂತ್ರ ಇರಲಿಲ್ಲ. ಚಿಟ್ಟೆಯಷ್ಟು ಪುಟ್ಟ ರೋಬೋವೊಂದು ರೆಕ್ಕೆ ಬಡಿಯುತ್ತಾ ಹಾರುತ್ತಿರುವ ಬಗ್ಗೆ ಮುಂದಿನ ಜಾಣಸುದ್ದಿಯಲ್ಲಿ ವಿವರವಾಗಿ ತಿಳಿಯುವಿರಿ. ಉತ್ತರ ಅಮೆರಿಕದ ಮೊನಾರ್ಕ್ ಚಿಟ್ಟೆಗಳು ಪ್ರತಿ ವರ್ಷವೂ ಅಮೆರಿಕದಿಂದ ಮೆಕ್ಸಿಕೋಗೆ ಸುಮಾರು 3,500 ಕಿಲೋಮೀಟರ್ಗಳು ತೀರ್ಥಯಾತ್ರೆಯಂತೆ ವಲಸೆ ಹೋಗುತ್ತವೆ. ಇವುಗಳಲ್ಲಿ ಕೆಲವು ಪಯಣ ಮುಗಿಸಿದೆಯೇ ಅಲ್ಲಲ್ಲಿ ಇಳಿದು ತಳವೂರಿ ಬಿಡುತ್ತವೆ. ಇಂತಹ ತಳವೂರಿದ ಚಿಟ್ಟೆಗಳಲ್ಲಿ ಪರಜೀವಿ ಸೋಂಕು ಹೆಚ್ಚಂತೆ. ವಲಸೆ ಹೋಗುವ ಚಿಟ್ಟೆಗಳಿಗಿಂತಲೂ ವಸಾಹತು ಸ್ಥಾಪಿಸಿದ ಚಿಟ್ಟೆಗಳಲ್ಲಿ 13 ಪಟ್ಟು ಹೆಚ್ಚು ಸೋಂಕು ಕಾಣಿಸುತ್ತದೆ. ಹೀಗೆನ್ನುತ್ತದೆ ಜನರೇ ಸಂಶೋಧನೆಯಲ್ಲಿ ತೊಡಗಿಕೊಂಡಂತಹ ಒಂದು ಸಿಟಿಜನ್ ಸೈನ್ಸ್ ಸಂಶೋಧನೆ. ಕುಚೋದ್ಯದ ಪ್ರಶಸ್ತಿ ಇಗ್ನೋಬಲ್ ಅಥವಾ ಕುನೋಬಲ್ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. ಪ್ರಪಂಚದೆಲ್ಲೆಡೆ ನಡೆಯುತ್ತಿರುವ ಸಂಶೋಧನೆಗಳಲ್ಲಿ ಅತಿ ಅಸಂಬದ್ಧವೆನಿಸಿದ ಇಲ್ಲವೇ ಹಾಸ್ಯಾಸ್ಪದವಾದ ಸಂಶೋಧನೆಗಳಿಗೆ ಈ ಪ್ರಶಸ್ತಿಯನ್ನು ನೀಡಿ ತಮಾಷೆ ಮಾಡಲಾಗುತ್ತದೆ. ಮುಂದಿನ ಜಾಣಸುದ್ದಿಯಲ್ಲಿ ಇಂತಹ 3 ಕುಹಕದ ಪ್ರಶಸ್ತಿಗಳನ್ನು ಪಡೆದ ಸಂಶೋಧನೆಗಳ ಬಗ್ಗೆ ತಿಳಿಯುವಿರಿ. ಬೊಕ್ಕತಲೆಯಲ್ಲಿ ಕೂದಲು ಬೆಳೆಸಲು ಹೊಳೆವ ಲೇಸರಿನ ಟೋಪಿ ಹಾಕಿಕೊಂಡರೆ ಸಾಕಂತೆ. ಹೀಗೆನ್ನುತ್ತದೆ ACS ನ್ಯಾನೋಪತ್ರಿಕೆಯಲ್ಲಿ ಬಂದಿರುವ ಒಂದು ವರದಿ. ಹೆಚ್ಚಿನ ವಿವರಗಳು ಮುಂದಿನ ವಾರ. ಅಜ್ಜನ ಪುಟಗಳು. ಬೀಗಲ್ ಸಾಹಸಯಾನ ಸಂಚಿಕೆ 2. ಒಂದು ದಿನ ನಾನು ಮತ್ತು ಇನ್ನಿಬ್ಬರು ಅಧಿಕಾರಿಗಳು ಪ್ರಾಯ ಬಂದರಿನ ಪೂರ್ವಕ್ಕೆ ಕೆಲವು ಮೈಲುಗಳಷ್ಟು ದೂರದಲ್ಲಿದ್ದ ರಿಬಿಯರಾ ಗ್ರಾಂಡಿ ಎನ್ನುವ ಗ್ರಾಮಕ್ಕೆ ತೆರಳಿದೆವು. ಸೇಂಟ್ ಮಾರ್ಟಿನಿನ ಕಣಿವೆಯವರೆಗೂ ಆ ಪ್ರದೇಶವೆಲ್ಲವೂ ತೆಳು ಕಂದು ಬಣ್ಣದ್ದಾಗಿ ತೋರುತ್ತಿತ್ತು. ಆದರೆ ಅಲ್ಲಿನ ಸಣ್ಣ ತೊರೆಯಿಂದಾಗಿ ಕಣಿವೆಯಲ್ಲಿ ದಟ್ಟವಾದ ಗಿಡಮರಗಳ ಹಸಿರು ಇತ್ತು. 1 ಗಂಟೆಯೊಳಗೆ ನಾವು ರಿಬಿಯರಾ ಗ್ರಾಂಡೆ ತಲುಪಿಯಾಗಿತ್ತು. ಅಲ್ಲಿದ್ದ ಪಾಳುಬಿದ್ದ ಕೋಟೆ ಹಾಗೂ ಚರ್ಚೊಂದನ್ನು ನೋಡಿ ಬೆರಗಾದೆವು. ಬಂದರು ಪೂರ್ತಿ ಹೂಳು ತುಂಬಿಕೊಳ್ಳುವ ಮುನ್ನ ಈ ಪುಟ್ಟ ಗ್ರಾಮವೇ ದ್ವೀಪದ ಪ್ರಮುಖ ಸ್ಥಾನವಾಗಿತ್ತಂತೆ. ಈಗ ಅದು ವಿಷಣ್ಣತೆ ತೋರುವ ಸುಂದರ ಚಿತ್ರದಂತಿತ್ತು. ಅಲ್ಲಿನ ಕರಿಯಪಾದ್ರಿಯೊಬ್ಬನನ್ನು ಮಾರ್ಗದರ್ಶಿಯಾಗಿಯೂ ಆ ಹಿಂದಿನ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಸ್ಪೈನಿನವನೊಬ್ಬನನ್ನು ಅನುವಾದಕನನ್ನಾಗಿಯೂ ಇಟ್ಟುಕೊಂಡು ಅಲ್ಲಿದ್ದ ವಿವಿಧ ಕಟ್ಟಡಗಳಿಗೆ ಭೇಟಿ ನೀಡಿದೆವು. ನಾವು ಭೇಟಿ ನೀಡಿದ ಸ್ಥಾನಗಳಲ್ಲಿ ಪುರಾತನವಾದ ಚರ್ಚೊಂದು ಪ್ರಧಾನವಾಗಿತ್ತು. ಆ ದ್ವೀಪವನ್ನು ಆಳಿದ ಗವರ್ನರ್ಗಳು ಹಾಗೂ ಕಪ್ತಾನರನ್ನು ಆ ಚರ್ಚಿನಲ್ಲಿಯೇ ದಫನು ಮಾಡಿದ್ದರು. ಅಲ್ಲಿದ್ದ ಕೆಲವು ಗೋರಿಗಳು 16ನೇ ಶತಮಾನಕ್ಕೆ ಸೇರಿದ್ದವು. ಅಂದಹಾಗೆ ಕೇಪ್ ಡಿ ವರ್ಡೆ ದ್ವೀಪಗಳನ್ನು 1449ರಲ್ಲಿ ಪತ್ತೆ ಮಾಡಲಾಯಿತು. ಹೀಗಾಗಿ 1571ರ ದಿನಾಂಕವಿದ್ದ ಬಿಷಪ್ಪರ ಗೋರಿಯಿಂದ ಕೂಡ ಅಲ್ಲಿದ್ದದ್ದನ್ನು ನಾವು ಕಂಡೆವು. ಹಾಗೆಯೇ 1497 ಇಸವಿ ಎಂದು ಕೆತ್ತಿದ್ದ ಕತ್ತಿಯ ಹಿಡಿಯೂ ಅಲ್ಲಿ ಕಾಣಿಸಿತು. ಯುರೋಪಿನ ನೆನಪು ತರುವಂತಹ ವಸ್ತುಗಳೆಂದರೆ ಅಲ್ಲಿ ನೆಲೆಯಿದ್ದ ರಾಜದೂತರ ಆಭರಣಗಳು ಅಷ್ಟೇ. ಮೈದಾನದ ಒಂದು ಬದಿಗೆ ಚರ್ಚ್ ಇತ್ತು. ಚರ್ಚಿನ ನಡುವಿನಲ್ಲಿ ದೊಡ್ಡ ಬಾಳೆಯ ತೋಪೊಂದು ಬೆಳೆದಿತ್ತು. ಇನ್ನೊಂದು ಬದಿಯಲ್ಲಿದ್ದ ಆಸ್ಪತ್ರೆಯಲ್ಲಿ 10-12 ರೋಗಿಗಳು ದೀನರಾಗಿ ಮಲಗಿದ್ದರು. ರಾತ್ರಿ ಊಟಕ್ಕೆ ನಾವು ವೇಂಡಾಗೆ ಮರಳಿದೆವು. ಅಲ್ಲಿ ನಮ್ಮನ್ನು ನೋಡಲು ಅಚ್ಚಗಪ್ಪು ಬಣ್ಣದ ಗಂಡಸರು, ಹೆಂಗಸರು ಹಾಗೂ ಮಕ್ಕಳ ದೊಡ್ಡ ಜನಸಂದಣಿಯೇ ನೆರೆದಿತ್ತು. ಅವರಿಗೆಲ್ಲ ಬಲು ಖುಷಿಯಾಗಿದ್ದಂತಿತ್ತು. ನಾವೇನು ಹೇಳಿದರೂ ಮಾಡಿದರೂ ಎಲ್ಲತಕ್ಕೂ ಉತ್ತರವಾಗಿ ಎಲ್ಲರೂ ಜೋರಾಗಿ ನಗುತ್ತಿದ್ದರು. ಪಟ್ಟಣವನ್ನು ಬಿಡುವ ಬಂದಲು ನಾವು ಅಲ್ಲಿನ ಚರ್ಚಿಗೂ ಭೇಟಿ ನೀಡಿದೆವು. ಇದು ಆ ಮೊದಲು ನೋಡಿದ ಸಣ್ಣ ಚರ್ಚಿನಷ್ಟು ಶ್ರೀಮಂತವಾಗಿರಲಿಲ್ಲ. ತಾಳ ಮೇಳಗಳಿಲ್ಲದೆ ಅರಚುತ್ತಿದ್ದ ವಾದ್ಯವಷ್ಟೇ ಅಲ್ಲಿತ್ತು. ಆ ಕರಿಯ ಪಾದ್ರಿಗೆ ನಾವು ಕೆಲವು ಶಿಲ್ಲಿಂಗುಗಳನ್ನು ನೀಡಿದೆವು. ಸ್ಪೈನಿನವನು ಅವನ ತಲೆಯನ್ನು ತಟ್ಟಿ, ನೀನು ಕರಿಯ ಎಂದು ನಮಗೆ ಅನ್ನಿಸಲೇ ಇಲ್ಲ ಎಂದ. ಅನಂತರ ನಮ್ಮ ಕುದುರೆಗಳು ಎಷ್ಟು ವೇಗವಾಗಿ ಸಾಗಬಲ್ಲದೋ ಅಷ್ಟು ಶೀಘ್ರವಾಗಿ ಅಲ್ಲಿಂದ ನಾವು ಪ್ರಯಾ ಬಂದರಿಗೆ ಮರಳಿದೆವು. ಮತ್ತೊಂದು ದಿನ ನಮ್ಮ ಸವಾರಿ ದ್ವೀಪದ ನಟ್ಟ ನಡುವೆ ಇದ್ದ ಸೇಂಟ್ ಡೊಮಿಂಗೋ ಗ್ರಾಮಕ್ಕೆ ಹೋಯಿತು. ಜಾಲಿ ಮುಳ್ಳಿನ ಕೆಲವು ಸಣ್ಣ ಪುಟ್ಟ ಗಿಡಗಳಿದ್ದ ಸಣ್ಣ ಮೈದಾನವನ್ನು ನಾವು ದಾಟಿ ನಡೆದೆವು. ಸದಾ ಬೀಸುತ್ತಿದ್ದ ಗಾಳಿಯು ಅವುಗಳ ತಲೆಯನ್ನು ಬಾಗಿಸಿಬಿಟ್ಟಿತ್ತು. ಕೆಲವಂತೂ ನೆಲವನ್ನೇ ಮುಟ್ಟುವಂತೆ ಬಾಗಿದ್ದುವು. ಅವುಗಳೆಲ್ಲವೂ ಉತ್ತರ ಹಾಗೂ ಈಶಾನ್ಯಮುಖಿಯಾಗಿ ಮತ್ತು ಕೆಲವು ದಕ್ಷಿಣ ನೈಋತ್ಯಮುಖಿಯಾಗಿ ಬಾಗಿದ್ದುವು. ಅಂದರೆ ಇದು ಅಲ್ಲಿ ಸಹಜವಾಗಿ ಬೀಸುತ್ತಿದ್ದ ಬಲವಾದ ವಾಣಿಜ್ಯ ಮಾರುತಗಳ ದಿಕ್ಕನ್ನು ಸೂಚಿಸುತ್ತಿದ್ದವು ಅಷ್ಟೆ. ಅಲ್ಲಿ ಪಯಣಿಗರು ನಡೆದಾಡಿದ ಗುರುತು ಒಂದಿಷ್ಟು ಕಾಣದಿದ್ದರಿಂದ ನಾವು ಹಾದಿ ತಪ್ಪಿ ಫ್ಯೂಂಟೆಸಿಗೆ ಹೋಗಬೇಕಾಯಿತು. ಇದು ನಮಗೆ ಅಲ್ಲಿಗೆ ತಲುಪಿದ ಮೇಲಷ್ಟೇ ಗೊತ್ತಾಯಿತು. ಆದರೆ ಹೀಗೆ ದಾರಿ ತಪ್ಪಿದ್ದು ಒಳ್ಳೆಯದೇ ಆಯ್ತೆನ್ನಿ. ಫ್ಯೂಂಟಿಸು ಒಂದು ಸುಂದರ ಹಳ್ಳಿ. ಅಲ್ಲೊಂದು ಪುಟ್ಟ ತೊರೆಯೂ ಇತ್ತು. ಅಲ್ಲಿನ ನಿವಾಸಿಗಳ ಹೊರತಾಗಿ ಉಳಿದೆಲ್ಲವೂ ಶ್ರೀಮಂತವಾಗಿತ್ತು. ಸಂಪೂರ್ಣ ಬೆತ್ತಲಾಗಿ ಕರ್ರಗೆ ಒಣಕಲಾಗಿದ್ದ ಮಕ್ಕಳು ತಮಗಿಂತಲೂ ಇಮ್ಮಡಿ ದೊಡ್ಡದಾದಂತಹ ಸೌದೆಯ ಹೊರೆಯನ್ನು ಹೊತ್ತು ನಡೆದಿದ್ದುದನ್ನು ನಾವು ಕಂಡೆವು. ಫ್ಯೂಂಟೀಸಿನ ಬಳಿ ಕೆಲವು ಗಿನಿ ಕೋಳಿಗಳ ದೊಡ್ಡ ಹಿಂಡೊಂದು ಇತ್ತು. ಆ ಹಿಂಡಿನಲ್ಲಿ 50-60 ಕೋಳಿಗಳಿದ್ದುವು. ಅವು ಎಷ್ಟು ಚುರುಕಾಗಿದ್ದುವೆಂದರೆ ನಮಗೆ ಹತ್ತಿರ ಹೋಗಿ ನೋಡಲು ಬಿಡುತ್ತಲೇ ಇರಲಿಲ್ಲ. ಸೆಪ್ಟೆಂಬರ್ನ ಮಳೆಗಾಲದಲ್ಲಿ ಪಾರ್ಟ್ರಿಜ್ ಹಕ್ಕಿಗಳು ಮಾಡುವಂತೆ ತಲೆ ಕೊಂಕಿಸಿಕೊಂಡು ನಮ್ಮಿಂದ ತಪ್ಪಿಸಿಕೊಂಡು ಬಿಡುತ್ತಿದ್ದುವು. ಅಟ್ಟಿಸಿಕೊಂಡು ಹೋದರೆ ಹಾರಿ ಹೋಗುತ್ತಿದ್ದುವು. ಅಂಗೋದ ನೋಟ ಮತ್ತು ಸೌಂದರ್ಯ ಅಚ್ಚರಿಗೊಳಿಸುವಷ್ಟು ಭಿನ್ನವಾಗಿತ್ತು. ದ್ವೀಪದ ಉಳಿದ ಭಾಗದಲ್ಲಿದ್ದ ವಿಷಾದದ ಛಾಯೆ ಇಲ್ಲಿ ಕಾಣಲಿಲ್ಲ. ಕಡಿದಾದ ಚೂಪು ಚೂಪಾದ ಲಾಭಾಪದರ ಶಿಲೆಗಳಿದ್ದ ಕಣಿವೆಯ ತಳದಲ್ಲಿ ಆ ಹಳ್ಳಿಯಿದೆ. ಅಲ್ಲಿ ಹರಿಯುತ್ತಿದ್ದ ಕಿರುತೊರೆಯ ದಂಟೆಗುಂಟ ಆವರಿಸಿದ್ದಂತಹ ಮಿರುಗುವ ಹಸಿರು ಅದನ್ನು ಸುತ್ತುವರೆದ ಕಪ್ಪು ಲಾವಾಶಿಲೆಗಳಿಂದಾಗಿ ಎದ್ದು ಕಾಣುತ್ತಿತ್ತು. ನಾವು ಹೋದ ದಿನ ಯಾವುದೋ ಹಬ್ಬ, ಊರೆಲ್ಲ ಜನಜಂಗುಳಿಯೋ ಜಂಗುಳಿ. ಅಲ್ಲಿಂದ ಮರಳುವಾಗ ನಾವು 120 ಕಪ್ಪು ಹುಡುಗಿಯರ ತಂಡವನ್ನು ಹಾದು ಮುನ್ನಡೆಯಬೇಕಾಯಿತು. ನಿಗ್ರೋಗಳಾಗಿದ್ದರೂ ಸೊಗಸಾಗಿ ದಿರಿಸಿ ಹುಟ್ಟಿದ್ದರು. ಅಚ್ಚಕಪ್ಪು ದೇಹದ ಮೇಲೆ ಮಂಜಿನಂತಹ ಬಿಳುಪಿನ ಉಡುಪು, ಜೊತೆಗೆ ಬಣ್ಣ ಬಣ್ಣದ ಪೇಟ ಮತ್ತು ದೊಡ್ಡ ಶಾಲುಗಳನ್ನು ಧರಿಸಿದ್ದರು. ನಾವು ಸಮೀಪಿಸುತ್ತಿದ್ದಂತೆಯೇ ಅವರೆಲ್ಲರೂ ನಮ್ಮತ್ತ ತಿರುಗಿ ರಸ್ತೆಯುದ್ದಕ್ಕೂ ಶಾಲನ್ನು ಹಾಸಿ ತೊಡೆ ತಟ್ಟುತ್ತಾ ಉತ್ಸಾಹದಿಂದ ಹಾಡನ್ನು ಹಾಡಿದರು. ನಾವು ಅವರತ್ತ ಕೆಲವು ವಿಂಟೆಮ್ಮು ಅಂದರೆ ಪೋರ್ಚುಗಲ್ಲರ ಕಾಸು ಎಸೆದೆವು. ನಗುತ್ತಾ ಕಿರುಚಾಡುತ್ತಾ ಅವರು ಅದನ್ನು ಹೆಕ್ಕಿಕೊಂಡರು. ನಾವು ಅಲ್ಲಿಂದ ಹೊರಟಾಗ ಅವರ ಹಾಡು ಕೂಗಾಟ ಇನ್ನೂ ನಿಂತಿರಲಿಲ್ಲ. ಅಜ್ಜನ ಪುಟಗಳು ಮುಂದಿನ ಸಂಚಿಕೆಯಲ್ಲೂ ಮುಂದುವರೆಯುವು. ಜಾಣನುಡಿ ಸೆಪ್ಟೆಂಬರ್ 16, 1893. ವಿಟಮಿನ್ ಸಿ ಅಥವಾ ಜೀವಸತ್ವ ಸಿ ಎಂಬ ಉಪಯುಕ್ತ ಪೋಷಕಾಂಶವನ್ನು ಪತ್ತೆ ಮಾಡಿ ಅದನ್ನು ವಿವಿಧ ವಸ್ತುಗಳಿಂದ ಪ್ರತ್ಯೇಕಿಸಿದ ಆಲ್ಬರ್ಟ್ ಸೇಂಟ್ ಜಾರ್ಜಿ ಹುಟ್ಟಿದ ದಿನ. ಈತ ಹಂಗರಿಯಲ್ಲಿ ಜನಿಸಿ ಅಮೆರಿಕೆಗೆ ವಲಸೆ ಹೋದ ವಿಜ್ಞಾನಿ. ನಮ್ಮ ದೇಹದಲ್ಲಿ ಜರುಗುವ ಹಾಗೂ ಶಕ್ತಿಯನ್ನು ಒದಗಿಸುವಂತಹ ಹಲವಾರು ಚಯಾಪಚಯ ಕ್ರಿಯೆಗಳಲ್ಲಿ ವಿಟಮಿನ್ ಸಿಯ ಪಾತ್ರವನ್ನು ಗುರುತಿಸಿದ್ದಕ್ಕಾಗಿ ಈತನಿಗೆ 1937 ಜೀವಶಾಸ್ತ್ರ ಮತ್ತು ವೈದ್ಯಕೀಯದ ನೋಬೆಲ್ ಪಾರಿತೋಷಕ ಲಭಿಸಿತ್ತು. ಜೀವಿ ವಿಜ್ಞಾನದಲ್ಲಿ ಜೀವಸತ್ವ ಸಿಯ ಮಹತ್ವವನ್ನಷ್ಟೇ ಅಲ್ಲದೆ ಫ್ಲೇವಿನ್ ಎನ್ನುವ ಮಹತ್ವದ ರಾಸಾಯನಿಕವನ್ನು, ಉಸಿರಾಟದ ಪ್ರಕ್ರಿಯೆಯಲ್ಲಿ ಅದರ ಪಾತ್ರವನ್ನು ಇವರು ನಿರೂಪಿಸಿದರು. ಜೊತೆಗೆ ನಮ್ಮ ಸ್ನಾಯುಗಳಲ್ಲಿ ಇರುವ ಎರಡು ವಿಧದ ನಾರಿನಂತಹ ಪ್ರೋಟೀನುಗಳ ರಚನೆ ಮತ್ತು ಅವುಗಳ ಕಾರ್ಯವೈಖರಿಯ ಬಗ್ಗೆಯೂ ಜಗತ್ತಿನ ಕಣ್ಣನ್ನು ತೆರೆಸಿದವರು ಜಾರ್ಜಿ. ಎಲ್ಲ ಜೀವಿಗಳು ಜೀವ ಎನ್ನುವ ಒಂದೇ ಮರದ ಎಲೆಗಳಂತೆ ಎಂದು ಅವರು ಹೇಳುತ್ತಿದ್ದರು. ಗಿಡ, ಮರ, ಹಾವು, ಚೇಳು, ಮನುಷ್ಯರೆಲ್ಲರಲ್ಲೂ ಜೀವದ ಪರಿ ಒಂದೇ ತರ, ಬೇರೆ ಬೇರೆ ಪರಿಸರಕ್ಕೆ ಹೊಂದಿಕೊಂಡಿರುವುದರಿಂದ ಹೊರನೋಟಕ್ಕೆ ಅವು ಭಿನ್ನವಾಗಿ ತೋರುತ್ತವೆ ಎಂದು ಇವರು ಹೇಳುತ್ತಿದ್ದರು. ಇದು ಇಂದಿನ ಜಾಣಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿ ಕುರಿತ ಸಲಹೆ ಸಂದೇಹಗಳಿಗೆ ಹಾಗೂ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.